ಕೊಡಬೇಕು. ಸೌರಭೇವ್ಯ ಸರ್ವಹಿತ ಪಾಪ ಸರ್ವ ಪಾಪ ಪ್ರಣಾಶನಾ ಪ್ರತಿ ಗೃಹಂತು ಮೇ ಪ್ರಾಸಂ ಗಾವ ತ್ರೈಲೋಕ್ಯ ಮಾತರ ಈ ಮಂತ್ರ. ಅದಕ್ಕೆ ಗಾಂ ಸೃಷ್ಟ ಚ ನಮಸ್ಕೃತ್ಯ ಕೃತ್ವಾ ಚೈವ ಪ್ರದಕ್ಷಿಣ ಪ್ರದಕ್ಷಿಣೀಕೃತಾನೇನ ಸಪ್ತದ್ವೀಪಾವಸುಂಧರ ಇತ್ಥಮೇವ ತು ಕುರ್ವೀತ ಗವಾಂ ಗ್ರಾಸಂ ದಿನೇ ದಿನೇ. ಸೌರಭೇಯ್ಯಃ ಸರ್ವಹಿತಾಃ ಅಂದರೆ ಕಾಮಧೇನು ಸುರಭಿ ಸೌರಭೇಯ ಕಾಮಧೇನು ವಂಶ. ಎಲ್ಲ ಹಸುಗಳು ಏನಂತೆ, ಒಂದು ಗೋತ್ರದವರು ಹೆಸರು ಹೇಳಿಬಿಟ್ರೆ ಅವ್ರ ವಂಶದವರು ಹೇಗೋ, ಎಲ್ಲ ಹಸುಗಳನ್ನು ನೋಡಿದಾಗ ಇನ್ನೇನು ತಿಳ್ಕೊಬೇಕು ನಾವು, ಅದು ಕಾಮಧೇನುವಿನ ವಂಶ. ಸರ್ವಹಿತಾಃ ಎಲ್ಲರಿಗೂ ಹಿತ ಮಾಡುತ್ತವು. ಸರ್ವ ಪಾಪ ಪ್ರಣಾಶನಾ ಎಲ್ಲ ಪಾಪನೂ ಕಳೆದಾಕ್ತವೆ. ಆದ ಎಂಥ ಗೋವುಗಳೇ ಸಂಬೋಧನೆ. ಪ್ರತಿ ಗೃಹಂತು ಮೇ ಗ್ರಾಸಂ ನಾನು ಕೊಡ್ತಕ್ಕಂಥ ಗ್ರಾಸವನ್ನು ಸ್ವೀಕಾರ ಮಾಡಿರಿ. ಗಾವಃ ತ್ರೈಲೋಕ್ಯ ಮಾತರ ಗೋವುಗಳನ್ನ ಏನಂತ ಕರೀತಾರೆ, ಗಾವೋ ವಿಶ್ವೇಶ್ಯ ಮಾತರ ಅಂತ ವೇದದ ಮಾತು. ಇಡೀ ಜಗತ್ತಿಗೆ ತಾಯಿ, ಒಬ್ಬ ತಾಯಿ ನಾಲ್ಕು ತನ್ನ ಮಕ್ಕಳಿಗೆ ಮಾತ್ರ ತಾಯಿ, ಗೋವುಗಳು ಹಾಗಲ್ಲ, ಇಡೀ ಎಲ್ಲ ಈ ಲೋಕಕ್ಕೆ ತಾಯಿ. ತುಂಬ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಒಂದು ಕ್ಲಾಸ್ ಇದೆ, ಯಾವುದೇ ಹಸುವಿನ ಹಾಲು, ಯಾವುದೇ ಒಂದು ಪ್ರಾಣಿ ಇದೆ ಅದರ ಹಾಲು ಯಾತಕ್ಕೆ ದೇವ್ರು ಕೊಟ್ಟಿದ್ದಾನಲ್ಲಿ, ಅವುಗಳ ಕರುಗಳಿಗೆ ಮಾತ್ರ, ಬೇರೆ ಒಂದು ಉಪಯೋಗ ಇಲ್ಲ ಅದನ್ನು, ಆ ಕರುಗಳು ಮಾತ್ರ ಉಪಯೋಗಿಸ್ಬೇಕು. ಆದರೆ ಗೋವಿನ ವಿಶೇಷ ಅಂದರೆ ಅದು ಯಾರು ಬೇಕಾದ್ರೂ ಉಪಯೋಗಿಸ್ಬೋದು, ಅದು ವೆರಿ ಇಂಪಾರ್ಟೆಂಟ್. ತುಂಬ ಜನ ಲಾಜಿಕ್ ತಪ್ಪು ಅಪ್ಲೈ ಮಾಡಿಬಿಡ್ತಾರೆ. ಹಾಲು ಕುಡಿಬೇಡಿ, ವಾದ ಇದೆ ಇವತ್ತೊಂದು ನಿರ್ಧಾರಕ್ಕವರು, ನ್ಯಾಚುರಲ್ ಹಾಲು ಕುಡಿಬೇಡಿ, ಯಾಕೆಂದರೆ ಹಾಲು ಕೊಡೋದು ಕರುಗೋಸ್ಕರ ಹಸು ಕೊಡುತ್ತೋ, ನೀವ್ಯಾಕೆ ಕುಡಿತೀರಿ ಅದನ್ನು, ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಜನರಲ್ ಕರೆಕ್ಟ್, ಅದು ಒಂಟಿ ಹಾಲು ಒಂಟಿ ಕುಡಿಬೇಕು, ಬೇರೆ ಯಾರು ಕುಡಿಯಾಗಿಲ್ಲ. ಸಿಂಹದ ಹಾಲು ಸಿಂಹನೇ ಕುಡಿಸಿ ಬಸ್ರು ಹೋಗೋದೆಲ್ಲ ಯೋಚನೆ ಇಲ್ಲ, ಅದು ಬೇರೆ ಯಾರು ಕುಡಿಯಾಗಿಲ್ಲ. ಆದರೆ ಇವತ್ತು ಹಸುವಿನ ಹಾಲು ಮಾತ್ರ ಬೇರೆಯವರೇ ಹೆಚ್ಚು ಕುಡಿಯೋದು ಅದಕ್ಕಿಂತ, ಯಾಕೆ ಸ್ವಲ್ಪ ಸಾವಿರ ಕರು ಕುಡಿಬೇಡಿ, ಸ್ವಲ್ಪ ಸ್ವಲ್ಪ ಕುಡಿಯುತ್ತೆ, ಇದೆಲ್ಲ ಕಡಿಮೆ ಮಾಡ್ತಾ ಬರ್ತಾರೆ ಮೊದಲು, ಕೊನೆಗೆ ಹೆಸರು ಅಷ್ಟೇ. ಅದು ಯಾವಾಗ ಸ್ಥಿತಿ ಬಂದುಬಿಡುತ್ತೆ, ಯಾರು ಸ್ವಲ್ಪಾರು ಕುಡಿಸ್ಲೇಬೇಕಿಲ್ಲ ತಪ್ಪದು, ಆಮೇಲೆ ಹೋದರೆ ನಿಂತು ಹೋಗ್ಬಿಡುತ್ತೆ ಅಷ್ಟೇ. ಇದು ಈ ರೀತಿಯಾಗಿ ಗೋವಿನ ಸ್ಪೆಷಾಲಿಟಿ ಇದು. ಅದಕ್ಕೆ ಗಾವೋ ವಿಶ್ವೇಶ್ಯ ಮಾತರಹ ರಾಂಗ್ ಆದಿಕ್ಕೆ ಉಪಯೋಗಿಸ್ಬಿಟ್ಟು ಎಷ್ಟು ಹಾಲು ಕುಡಿದು ಬಿಟ್ಬಿಟ್ಟಿದ್ದಾರೆ ಅವ್ರನ್ನ ಕೇಳ್ಕೊಂಬಿಟ್ಟು, ತಪ್ಪದು. ನಮ್ಮ ಶಾಸ್ತ್ರದಲ್ಲಿ ಮಾತ್ರ ಕರೆಕ್ಟಾಗಿ ಹೇಳುತ್ತೆ, ಗೊತ್ತಾಯ್ತಾ. ಬೇರೆ ಎಲ್ಲ ಪ್ರಾಣಿಗಳು ಅಪ್ಲೈ ಆಗೋದು, ಇದಕ್ಕೆ ಅಪ್ಲೈ ಆಗೋದಿಲ್ಲ, ಗೊತ್ತಾಯ್ತಾ. ಎಲ್ಲ ಪ್ರಾಣಿಗಳು ಸಿಂಹ ಕ್ರೂರಿ, ಎಲ್ಲ ಪ್ರಾಣಿಗಳು ಕ್ರೂರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ವಾ? ತಪ್ಪದು. ಎಲ್ಲ ಪ್ರಾಣಿ ಅಂತ ಸೇರೋದಿಲ್ಲ, ಅದರಲ್ಲಿ ಕೆಲವು ಎಕ್ಸೆಪ್ಷನ್ ಇದೆ. ಗೋವಿಗೆ ಎಕ್ಸೆಪ್ಷನ್ ಇರೋದು ಏನಂತ ಕರೀತಾರೆ ಅದಕ್ಕೆ, ಯಾಕೆ ಗೊತ್ತಾ, ಎಲ್ಲರಿಗೂ ಸೂಟ್ ಆಗುತ್ತೆ, ಇದು ವಿಶೇಷ. ಯಾತಕ್ಕೆ ಬೇರೆ ಹಸು ಬೇರೆ ಪ್ರಾಣಿಗಳ ಹಾಲು ಕುಡಿಬಾರ್ದು ಅಂದರೆ ಆ ಹಾಲು ಆ ಪ್ರಾಣಿಗಳಿಗೆ ಮಾತ್ರ ಬೇರೆಯವರಿಗೆ ಸೂಟ್ ಆಗೋದಿಲ್ಲ. ಆದರೆ ಹಸುವಿನ ಹಾಲು ದೇವರು ಹೇಗೆ ಮಾಡಿದ್ದಾನೆ ಅಂದರೆ ಎಲ್ಲರಿಗೂ ಸೂಟ್ ಆಗಬೇಕು, ಪ್ರಾಣಿಗಳಿಗೂ ಸೂಟ್ ಆಗಬೇಕು, ಆ ರೀತಿ ಮಾಡಿದ್ದ. ಇದು ಮ್ಯಾಜಿಕ್. ಇದು ನಾಯಿಗಳಿಗೂ ನಾಯಿ ಹಾಲು ಕುಡಿಸೋದಿಲ್ಲ, ಯಾವುದನ್ನು ಕುಡಿಸ್ತಾರೆ, ತನ್ನ ನಾಯಿ ಬಿಟ್ಟುಬಿಡಿ, ಅದನ್ನ ನಾಯಿ ಬಿಟ್ಟುಬಿಟ್ರೆ ಅದು ಬೆಸ್ಟ್ ಸೂಟೆಡ್ ಯಾವುದು? ಅದಕ್ಕೆ ಹಸುವಿನ ಯಾವ್ದು ಬೇಕಾದ್ರೂ ಕುಡಿಯುತ್ತೆ, ಎಂಥ ಪ್ರಾಣಿ ಬೇಕಾದ್ರೂ ಕುಡಿಸ್ಬೋದು. ಅದಕ್ಕೆ ವಿಶ್ವೇಶ್ಯ ಮಾತರಹ ಜಗತ್ತಿಗೆ ತಾಯಿ ಅಂತ ಕರ ಏನು, ಹಾಂ ಹಾಂ, ಎಲ್ಲ ಲಾಂಗ್ ಲಾಜಿಕ್. ಅದೇ ರೀತಿ ಇನ್ನೂ ಕೇಳಿದೆ, ಹಸುವಿನ ಹಾಲು ಕುಡಿಬೇಡಿ, ತುಪ್ಪ ತಿನ್ನಬೇಡಿ, ಯಾಕೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತೆ. ಕರೆಕ್ಟು, ಯಾವತ್ತು ಎಲ್ಲ ತುಪ್ಪಕ್ಕೂ ಡೇಂಜರ್ ಇದೆ. ಆದರೆ ದೇಶೀಯ ಹಸುವಿನ ಹಾಲು ತಗೋ, ತುಪ್ಪಕ್ಕೇನಿಲ್ಲ, ಅದು ಕ್ಲಿಯರ್ ಮಾಡಿಬಿಡುತ್ತೆ, ಗೊತ್ತಾಯ್ತು. ಹೊಸ ಕ್ವಾಲಿಟಿ ಅದಿರೋದು. ಮತ್ತೆಲ್ಲ ಎಲ್ಲದಕ್ಕೆ ಒಂದೇ ನ್ಯಾಯ ಉಪಯೋಗಿಸ್ಬಾರ್ದು ಇವರು, ಎಲ್ಲಕ್ಕೆ ಒಂದೇ ನ್ಯಾಯ ಉಪಯೋಗಿಸಿದ್ರೆ ತಪ್ಪು. ಅದಕ್ಕೆ ಗೋವಿಂದ ಯಾತಕ್ಕೆ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ ಅಂದರೆ ಬೇರೆ ಪ್ರಾಣಿ ಭಿನ್ನವಾಗಿ ಕಾಣೋದು ಅಲ್ಲಿ ಗೋವುಗಳು. ಅದು ಬಿಟ್ಟುಬಿಟ್ಟು ಇವರು ಲೌಕಿಕ ಅರ್ಥ ಮಾಡಿಕೊಂಡ್ರೆ ಕೆಟ್ಟೋಗ್ಬಿಡುತ್ತೆ. ಆ ಸೆನ್ಸ್ ಯೋಚನೆ ಮಾಡೋದಿಲ್ಲ ಇವರು. ಗಾವಸ್ತ್ರೈಲೋಕ್ಯ ಮಾತರಹ ಗಾಮ ಸ್ಪೃಷ್ ದೃಷ್ಟ್ವಾಚ ಗೋವುಗಳನ್ನು ಮುಟ್ಟೋದು, ನಮಸ್ಕೃತ್ಯ ನಮಸ್ಕಾರ ಮಾಡೋದು, ಕೃತ್ವಾಚೈವ ಪ್ರದಕ್ಷಿಣಂ ಪ್ರದಕ್ಷಿಣೆ ಹಾಕೋದು, ಪ್ರದಕ್ಷಿಣೀಕೃತಾನೇನ ಸಪ್ತದ್ವೀಪ ವಸುಂಧರ. ಆ ರೀತಿ ಮಾಡಿದರೆ, ಒಂದು ಗೋವಿನ ಪ್ರದಕ್ಷಿಣೆ ಮಾಡಿದರೆ ಇಡೀ ವಿಶ್ವ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಬರುತ್ತೆ. ವಿಶ್ವ ಪ್ರದಕ್ಷಿಣ ಸಪ್ತದ್ವೀಪ ವಸುಂಧರ, ಏಳು ದ್ವೀಪಗಳಿಂದ ಕೂಡಿದ ಭೂಮಿಯನ್ನೇ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಬರುತ್ತೆ. ಯಾಕೆ ಎಲ್ಲ ದೇವತೆಗಳು ಇದ್ದಾರೆ ಗೋವಿನೊಳಗೆ, ಎಲ್ಲ ಪ್ರಾಣಿಗಳಲ್ಲೂ ದೇವತೆಗಳಿದ್ದಾರೆ. ಅದು ಎಲ್ಲ ದೇವತೆಗಳಲ್ಲೂ ಒಂದೇ ಒಂದು ಪ್ರಾಣಿ ಅಂದರೆ ಗೋ ಒಂದೇ. ಇತ್ತವೇ ವತು ಕುರುವೀತ ಗವಾಂ ಗ್ರಾಸಂ ದಿನೇ ದಿನೇ. ಈ ರೀತಿ ತಿಳ್ಕೊಂಡು ಪ್ರತಿ ಯಾತಕ್ಕೆ ನೀವು ಹಸುವಿಗೆ ಕೊಡಬೇಕು ಅಂದರೆ ಎಲ್ಲದಕ್ಕೂ ಕೊಟ್ಟಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿದೆ. ಬ್ರಾಹ್ಮಣರಿಗೆ ಕೊಡೋದು, ಹಸುವಿಗೆ ಕೊಡೋದು, ಅಗ್ನಿಯಲ್ಲಿ ಕೊಡೋದು, ಹಸುವಿನಲ್ಲಿ ಕೊಡೋದು ಒಂದು ಮೀಡಿಯಾ ಅದು, ದೇವರು ಮುಟ್ಸಕ್ಕಿರೋ ಅಂತ ಪದ್ಧತಿ ಅದು. ಅದು ಹಸುವಿನಲ್ಲಿ ಕೊಟ್ಟರು ಕೂಡ ದೇವತೆ ಬಿಟ್ಟು, ಅದಕ್ಕೇನೆ ಪಿಂಡ ಕೂಡ ಯಾವುದಕ್ಕೆ ತಿನ್ನಿಸ್ಬೋದು ಹಸುವಿಗೆ. ತುಂಬ ಜನ ನೂರಾರು ಜನ ಮಾಡಿದ್ರೆ ಪದ್ಧತಿ ಆಗುತ್ತೆ, ಕೊಡಬಾರ್ದು ಅಷ್ಟೇ ಹೊರತು. ಸಾಮಾನ್ಯವಾಗಿ ಹಸುವಿಗೆ ಕೂಡ ನಂಬರ್ ಒನ್ ಅದು. ಅದು ಅಷ್ಟೇ ಇದ್ದಾಗ ನೂರಾರು ಜನ ಪಕ್ಷಮಾಸದಲ್ಲಿ ಒಂದೇ ಕೊಟ್ಟಾಗ ಒಂದೇ ಹೋಗಿ ಕೊಟ್ಬಿಟ್ರೆ ಪದ್ಧತಿ ಆಗಿಬಿಡುತ್ತೆ. ಎಷ್ಟೋ ಸತ್ಯ ಹಸು ಓದಿದ್ದು ಇದೆ ಪ್ರಸಂಗ ಬಂದು. ಅತಿಯಾಗಿಬಿಟ್ಟ. ಪ್ರದಕ್ಷಿಣೀಕೃತಾನೇನ ದೇವಂ ಪ್ರಬೋಧಮಾರಭ್ಯ ವೈಶ್ವದೇವ ಪರ್ಯಂತಂ ಕರ್ಮೋಕ್ತಾ, ಇಲ್ಲಿವರೆಗೆ ಆಯಿತು ಪ್ರಬೋಧಮಾರಭ್ಯ, ಏಳದರಿಂದ ಶುರು ಮಾಡಿ ಕೃತ್ವಾ ವಿಷ್ಣು ಸಮುತ್ಥಾಯ ಅಲ್ಲಿಂದ ಶುರು ಮಾಡಿಬಿಟ್ಟು ವೈಶ್ವದೇವ ಪರ್ಯಂತಂ ಕರ್ಮ ಉಕ್ತ್ವಾ ಇದಾನೀಂ ಸ್ವಕೃತಂ ಸರ್ವಮಪಿ ಯಜ್ಞಾಧಿಕಂ ಹರವು ಸಮರ್ಪಯೇದಿತ್ಯಾಹ ಇಷ್ಟಮಿತಿ. ಎಷ್ಟು ಹೇಳಿದ ಮೇಲೆ ತಾವು ಮಾಡಿದ ಪ್ರತಿ ಕರ್ಮವನ್ನು ಕೂಡ ಏನು ಮಾಡಬೇಕಾಗ ವಿಷ್ಣುವಿಗೆ ಸಮರ್ಪಣೆ ಮಾಡಬೇಕು. ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಹೆಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ತಾವು ಆಕೆ ಅದು ಭಾಗವತದ ಶ್ಲೋಕ ಅದು. ಸರ್ವ ಜಪ್ತಂ ಗಾಯತ್ರ್ಯಾದಿ ಮಂತ್ರೈಹಿ ಯಜ್ಜಪತಿ, ಏನೇನು ಹೋಮ ಮಾಡಿರ್ತಾನೆ, ಏನೇನು ಜಪ ಮಾಡಿರ್ತಾನೆ. ಪೂರ್ತಂ ತಟಾಕ ಆರಾಮ ಪ್ರಪಾಸ್ಥಾನಂ, ಕೆರೆ ತೋಡಿಸೋದು, ಬಾವಿ ತೋಡಿಸೋದು, ಅರವಟ್ಟಿಗೆ ಪ್ರಪ ಅಂದರೆ ಅರವಟ್ಟಿಗೆ ಇಡೋದು, ಇವೆಲ್ಲ ಸೇವೆಗಳು. ಇದಿಷ್ಟು ಕೂಡ ಕೃಷ್ಣಾರ್ಪಣ ಅಂತ ಒಪ್ಪಿಸ್ಬೇಕು. ನಿರ್ಮಾಣಾಧಿಕಂ ಇಷ್ಟಂ ದತ್ತಂ, ಇಷ್ಟಂ ಅಂದರೆ ಯಜ್ಞ ಮಾಡಿದ್ದು, ದತ್ತಂ ಅಂದರೆ ದಾನ ಮಾಡಿದ್ದು. ಇಷ್ಟಂ ದತ್ತಂ ಜಪ ಜಪ ಜಪ್ತಂ, ಜಪ್ತಂ ಜಪ ಮಾಡಿದ್ದು, ಆಮೇಲೆ ತಪಸ್ ತಪ್ತಂ ತಪಸ್ ಮಾಡಿದ್ದು, ಎಲ್ಲವನ್ನು ಏನು ಮಾಡಬೇಕು ದೇವರಿಗೆ ಒಪ್ಪಿಸ್ಬಿಡಬೇಕು. ಆತ್ಮನ ಸಸ್ಯ ಪ್ರಿಯಂ, ಏನೇನು ಪ್ರಿಯವಾದ ಪದಾರ್ಥ ಅದೆಲ್ಲ ಮೊದಲು ದೇವರಿಗೆ ಅರ್ಪಿಸಿ ತಗೋಬೇಕು. ಭೋಜ್ಯಂ ಅನ್ನಪಾನಾಧಿಕಂ ಪ್ರಿಯಾನಿತಿ ದಾರಾದಿತ್ರಯ ವಿಶೇಷಣಂ. ಪ್ರಿಯಂ ಅಂತ ಹೇಳಿದರೆ ಹೆಂಡತಿ ಮಕ್ಕಳು ಭೋಜನ ಮಾಡಿದ ಎಲ್ಲವನ್ನು ಕೂಡ ಸೇರಿಸಿಬಿಟ್ಟು ಕೃಷ್ಣಾರ್ಪಣ ಬುದ್ಧಿ ಇರಬೇಕು. ಅದೇ ಮಗಮಡದಿ ಪ್ರಾಣೇಂದ್ರಿಯ ಆತ್ಮಾದಿಗಳು ಭಗವದ ಧೀನವೆಂದು ಅಡಿಗಡಿಗೆ ನೆನೆಯುತ್ತಿರು, ಈ ಶ್ಲೋಕದ ಅರ್ಥ. ಪತ್ನ್ಯಾಧಿಕಂ ಸರ್ವಂ ಪರಮಸ್ಮೈ ಸರ್ವೋತ್ತಮಾಯ ಹರಯೇ ಸನ್ನಿವೇದಯೇತ್. ಎಲ್ಲವೂ ಸಮರ್ಪಣೆ ಮಾಡೋದು ಅಂದ್ರೇನು, ಆತಿನ್ಯ ಚಿಂತನ, ಇವರೆಲ್ಲ ನಿನ್ನವರು ಅಂತ ಚಿಂತನೆ ಮಾಡೋದಕ್ಕೆ ಸಮರ್ಪಣ ಅಂತ ಕರೀತಾರೆ. ಪ್ರಾಣ ದೇಹ ಮನಃ ಖಾ ಆತ್ಮ ಗೇಹ ಅಪತ್ಯ ಧನಾದಯ ಯತ್ ಸಂಪರ್ಕಾತ್ ಪ್ರಿಯ ಆಸನ್ ತತಃಕೋನು ಅಪರಃ ಪ್ರಿಯ. ಇದು ಭಾಗವತದ ಶ್ಲೋಕ. ಪ್ರಾಣ ದೇಹ ಮನಃ ಖಾ ಆತ್ಮ ಗೇಹ ಅಪತ್ಯ ಧನಾದಯ, ಇಷ್ಟು ನಮಗೆ ಪ್ರಿಯ ಆಗೋದು ಏನು ಕಾರಣ, ದೇವ್ರ ಕಾರಣ. ದೇವರ ಅನುಗ್ರಹ ಮಾಡದೆ ಹೋಗಿದ್ರೆ ಏನಾಗ್ತಿರಲಿಲ್ಲ, ಪ್ರೀತಿ ಯಾರು ಪ್ರೀತಿನ ಹುಟ್ಟೋದಿಲ್ಲ, ದ್ವೇಷ ಎರಡಕ್ಕೂ ದೇವ್ರ ಕಾರಣ ಆಗಬೇಕು. ಪ್ರಾಣ ಪ್ರಾಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ, ಪ್ರಾಣ ಬಿಟ್ಟುಬಿಡ್ತಾರೆ. ಅವ್ರು ಏನು ದ್ವೇಷ, ಯಾವುದೋ ದ್ವೇಷ ಬಂದಿದೆ ಅವರಿಗೀಗ ಪ್ರಾಣದ ಮೇಲೇನೆ. ಇವತ್ತು ಪ್ರಾಣ ಆತ್ಮಹತ್ಯೆ ಮಾಡಿಕೊಂಡು ಬುದ್ಧಿ ಬಂದಿಲ್ಲ ಅಂದರೆ ದೇವ್ರ ದಯ ಅಂತ ಅರ್ಥ. ಇಲ್ಲದ್ರೆ ಏನಾಗಬೇಕಾಗಿತ್ತು, ಎಲ್ಲರೂ ಕೂಡ ಹ್ಯಾಂಗ ಮಾಡಿ ಹೋಗಿಬಿಡ್ತಾ ಇದ್ರು. ಆಮೇಲೆ ದೇಹ ತ್ಯಾಗ ಮಾಡೋ, ದೇಹದ ಮೇಲೆ ನಮಗಿಲ್ಲ ಅಂತ ಬಹುಮಾನ ಇಟ್ಕೊಟ್ಟು ದೇವ್ರು ಕೊಟ್ಟಿದ್ದಾರೆ ಅಂತ ಉಳಿಸ್ಕೊಂಡಿದ್ದು, ಇಲ್ಲಿ ಹೋಗಿಬಿಡ್ತಾ ಇತ್ತು. ಮನಃ ಮನಸ್ಸು ಅಷ್ಟೇ, ಮನಸ್ಸು ಕೆಡಿಸ್ಕೊಂಡ್ಬಿಟ್ರೆ ಕುಡಿಯೋರ್ಗಡೆ ಮನಸ್ಸೇ ಸರಿ ಇರೋದಿಲ್ಲ. ಆಮೇಲೆ ಖ ಇಂದ್ರಿಯಗಳು, ಆತ್ಮ ಅಂದರೆ ಮನಸ್ಸು, ದೇಹ ಎರಡೂ ಆಗುತ್ತೆ. ಆಮೇಲೆ ಗೇಹ ಮನೆ, ಮನೆ ಮೇಲೂ ಕೂಡ ಅಷ್ಟೇ, ಅಭಿಮಾನ ಇರೋವರೆಗೂ ಸರಿ, ಇಲ್ಲದವರೇ ಪ್ರಿಯ ಆಗೋದು ಯಾವಾಗ ಬೇಕು ಅನಿಸ್ತಾ, ಬೇಕು ಅನಿಸೋದು ದೇವ್ರು ಹೇಳಿದ ಮಾತು ಆಗೋದೇ. ಎಷ್ಟು ಭಾರಿ ಒಳ್ಳೆ ಮನೆ ಕಟ್ಸಿರ್ತಾರೆ, ಎಷ್ಟು ನೋಡಿದ್ವಿ, ಯಾವ ಟೀಕ್ ಎಲ್ಲ ಸಿಗ ದೇವ್ರ ಮನೆ ಸ್ಯಾಂಡಲ್ವುಡ್ ಅಷ್ಟು ಮಾಡಿರ್ತಾರೆ, ಮಾರಾಟಕ್ಕೆ ಇಟ್ಬಿಡ್ತಾರೆ. ಯಾಕೆ ತಾರೇ ಕಷ್ಟಪಟ್ಟು ಕಟ್ಸಿರ್ತಾರೆ, ಇದಕ್ಕಿಂತ ಏನು ಅನಿಸುತ್ತೆ ಅವನಿಗೆ, ಇದು ಬೇಡ ಅನಿಸ್ಬಿಡುತ್ತೆ. ಎಷ್ಟು ಆಸ್ತಿ ತೊಗೊಳೋರು ಇಲ್ಲ, ಇನ್ನು ಯಾಕೆ ಕೊಡ್ತೀರಿ ನೀವು, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅವ್ರು ಹೇಳಿದರೆ ಬೇಕಾದ್ರೆ ತೊಗೊಳ್ಳಿ ಸಾಕಾರ ಬಿಡಿ, ನಾನು ಕೊಡ್ತೇನೆ ಅಷ್ಟೆ ಗೊತ್ತಾ. ಕೆಲವೊಂದು ಡಲ್ಟಿ ಅದು ಹೊಲಸು ಅಂದ್ರೆ ಹೊಲಸು ಬಿಡ್ಲಕ್ಕೆ ತಯಾರಿಲ್ಲ, ಯಾಕೆಂದರೆ ಐ ಲೈಕ್ ಇಟ್ ವೆರಿ ಮಚ್ ಅಂತ. ದೇವರು ಎಂಥ ಬುದ್ಧಿ ಕೊಟ್ಟಿದ್ದಾನೆ ಈಗ, ಅದನ್ನೇ ಅಭಿಮಾನ ಕೊಟ್ಬಿಟ್ಟಿದ್ದಾರೆ, ಏನು ಮಾಡಿದ್ರು ಬಿಡೋದಿಲ್ಲ. ಎಷ್ಟೋ ಜನ ಹಾಕಿದ್ದಾರೆ, ಎಂಥದ್ದು ಕೊಟ್ಟರು ಕೂಡ ಇದೇ ಆಗಬೇಕು ನಮಗೆ ಅಂತ ಹೇಳ್ತಾರೆ. ಕೆಲವರು ಒಳ್ಳೇದು ಬೇಕು ಅಂತಾರೆ, ಅಂದರೆ ದೇವರು ಕೊಡದೆ ಹೋದರೆ ಒಳ್ಳೇದು ಕೆಟ್ಟದಾಗತ್ತೆ, ಕೆಟ್ಟದ್ದು ಒಳ್ಳೇದಾಗುತ್ತೆ. ಆದ್ದರಿಂದ ದೇವ ಬುದ್ಧಿ ಪ್ರೇರಕ ಆತ್ಮೇ ಮುದ್ದೆ. ಅಪತ್ಯ ಮಕ್ಕಳ ಮೇಲೆ, ಮಕ್ಕಳು ತಂದೆ ಮಕ್ಕಳಿಗೆ ಅನೇಕರಿಗೆ ಆಗಲ್ಲ, ಕಂಡ್ರಾಗಲ್ಲ, ಬರೀ ಸೇವೆಗೆ ಮಾಡೋದು ಬೇಕಾಗಿಲ್ಲ, ನೋಡು ಕೂಡ ನೋಡೋದಿಲ್ಲ, ಅಷ್ಟು ಸಿಟ್ಟು ಇರುತ್ತೆ. ದೇವರ ಅನುಗ್ರಹ ಮಾಡದೆ ಹೋದರೆ ಹಾಗಾಗುತ್ತೆ. ಧನಾದಯ ಮತ್ತು ಧನ ಮೊದಲಾದವುಗಳು ಕೂಡ ನವಕೋಟಿಯಿಂದ ತಕ್ಷಣ ಬಿಟ್ಟು ಹೊರಟುಬಿಟ್ರು, ಅದ್ರ ಮೇಲೆ ಏನು ಬರಲಿಲ್ಲ, ಅವರಿಗೆ ಪ್ರೀತಿ ಬರಲೇ ಇಲ್ಲ. ಕೆಲವು ಒಂದು ಕಾಸಿಗೋಸ್ಕರ ಕೆಳಬಿದ್ದು ಲೈನ್ ಕೆಳಬಿದ್ದು ಸತ್ತೋದ್ರೆ ಸಿಗ್ತಾರೆ, ಯಾವುದೋ ಪರ್ಸ್ ಬಿಡುತ್ತೆ ಅಂತ ಒಂದು ರೂಪಾಯಿ ಕಾಯಿನ ಕೆಳಗೆ ಬಿತ್ತು ಆಗ್ತಿರುತ್ತಂಥದ್ದು, ತೊಗೊಳಕ್ಕೆ ತೊಗೊಳ್ತಾರೆ ಕೆಳಗೆ ಬಿದ್ದು ಮೇಲೆ ಹೋಗ್ಬಿಡುತ್ತೆ. ಅಂದರೆ ಒಂದು ರೂಪಾಯಿ ಮೇಲೆ ಅವನಿಗೆ ಮೋಹ ಇದೆ, ಇವರಿಗೆ ನವಕೋಟಿ ಮೇಲೂ ಮೋಹ ಇರಲಿಲ್ಲ. ಎಲ್ಲ ಯಾರಿಂದ ಬರಬೇಕಾದೋ ದೇವರಿಂದ. ಅನುಸಂಧಾನ ಇದ್ದಾಗ ಯಾರಿಗೆ ಅರ್ಪಿಸ್ಬೇಕು ಅಂತ ಆಯ್ತೀಗ, ದೇವರಿಗೆ. ಯಾರ ಅನುಗ್ರಹದಿಂದ ನಮ್ಮ ಮೇಲೆ ನಮಗೆ ಅದ್ರ ಮೇಲೆ ಬೈಕೆ ಹುಟ್ಟಿದೆಯೋ, ಪ್ರೀತಿ ಹುಟ್ಟಿದೆಯೋ, ಆತ ಮೂಲ ಕಾರಣ. ಪ್ರಿಯ ಆಸನ್ ತತಃಕೋನು ಅಪರಃ ಪ್ರಿಯ ಇತಿ ಜ್ಞಾತ್ವಾ ಹರೇಹೇ ಸರ್ವಂ ತ್ವದೀಯಮೇವಾ ನಮಮ ಕಿಂಚಿತ್ ಎಲ್ಲವೂ ನಿನ್ನದೇನೆ, ನಂದು ಯಾವುದೂ ಇಲ್ಲ. ಅಹಂತು ತವ ದಾಸಃ ನಾನು ನಿನ್ನ ದಾಸ ಇತಿ ಜ್ಞಾನಂ ಸನ್ನಿವೇದನಂ. ಅಲ್ಲೇನಿದೆ, ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್ ಅಂತಿದೆ. ಸನ್ನಿವೇದನ ಅಂದರೆ ಇದು, ನನ್ನದು ಯಾವುದೂ ಅಲ್ಲ, ಎಲ್ಲ ನಿಂದೆ ಅಂತ ತಿಳ್ಕೊಳ್ಳೋದಕ್ಕೆ ಏನಂತಾರೆ, ಸನ್ನಿವೇದನ ನಿವೇದನ ಸನ್ನಿವೇದನ. ತಥಾ ಚ ಉಕ್ತಂ ಏಕಾದಶೇ ಸ್ಕಂಧೆ, ಏಕಾದಶ ಶ್ಲೋಕ ಇದು. ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಚಾತ್ಮನ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್. ಕವಿ ಹರಿ ಅಂತರಿಕ್ಷ ಒಂಬತ್ತು ಜನ ಬರ್ತಾರಲ್ಲ, ಫಸ್ಟ್ ಇವರು ಹೇಳೋ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಮನೆಯೇ ಬರೋದು ಇವರು, ಅವರಿಂದ ಉಲ್ಟಪಲ್ಟ ಬಂದಿದ್ದಕ್ಕ ಹೇಳೋ ಕ್ರಮ ಬೇರೆ ಮಾಡ್ತಾರೆ. ಇತಿ ಅತ್ರ ಪರಸ್ಮೈ ಸರ್ವದೇವೋತ್ಮ, ಯಾರಿಗೆ ದೇವರು ಒಪ್ಪಿಸ್ಬೇಕು ಅಂದರೆ ಪರಸ್ಮೈ ಈ ಸರ್ವೋತ್ತಮ ಅದಕ್ಕೆ ಒಪ್ಪಿಸ್ಬೇಕು. ಸರ್ವದೇವೋತ್ತಮಾಯ ನಿವೇದಯೇತ್ ಇತ್ಯನೇನ ತತ್ರ ತತ್ರ ಕರ್ಮಸು ಅನ್ಯೇಪಿ ದೇವಾ ಹೂಯಮಾನಾಃ ಸಂತಿ ತಥಾಪಿ ತೇಷಾಮಪಿ ಸತ್ತಾದಿಪ್ರದೋ ಹರಿರಸ್ತೀತಿ ಮುಖ್ಯತೆಯ ತಸ್ಮೈ ನಿವೇದಯೇತ್ ಇತಿ ಅಸೂಚಿ. ಆದ್ದರಿಂದನೇ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನವಗ್ರಹ ಮಾಡಬೇಕಾದ್ರೆ ನವಗ್ರಹಕ್ಕೆಲ್ಲ ಹೋಮ ಕೊಡ್ತಾ ಇದ್ದಾನೆ, ಆದರೆ ಮುಗಿಸ್ಬೇಕಾದ್ರೆ ಮಾತ್ರ ಮತ್ತೆ ಕೃಷ್ಣಾರ್ಪಣ ವಸ್ತುನೇ ಕೊಡಬೇಕಾದ್ರೂ ಅನುಸಂಧಾನ ಹಾಗೇ ಇರಬೇಕು. ಮುಗಿಸ್ಬೇಕಾದ್ರೆ ಕೂಡ ಅದನ್ನು ನವಗ್ರಹ ಅರ್ಪಣ ವಸ್ತು ಅಂತ ಹೇಳೋಗಿಲ್ಲ, ಏನು ಹೇಳಬೇಕು ಅದನ್ನು ಕೃಷ್ಣಾವತಾನೆ ಮುಗಿಸ್ಬೇಕು. ಆ ನೋಟಕ್ಕೆ ಏನು ಮೇಲ್ನೋಟಕ್ಕೆ ಏನು ಅನಿಸುತ್ತದೋ ಬೇರೆಯವ್ರ ಸಂಬಂಧಪಟ್ಟ ಕರ್ಮ ಕಂಡಾಗೆ ಅಲ್ಲ, ವಾಸ್ತವವಾಗಿ ಯಾರಲ್ಲಿ ಎಂಡಾಗಬೇಕದೋ ದೇವರಲ್ಲೇನೆ, ಯಾಕೆ ಅದು ಪರಸ್ಮೈ ಸರ್ವೋತ್ತಮನಾದ್ದರಿಂದ. ಇತಿ ಅಸೂಚಿ ತದುಕ್ತಂ ಭಾಗವತೆ ಯಥಾ ತರೋರ್ಮೂಲ ನಿಷೇಚನೇನ ಇತಿ ತದುಕ್ತಂ ಭಾಗವತೆ. ಇದು ಸರ್ಕಾರದ ವ್ಯವಹಾರ ಮಾಡಬೇಕಾದ್ರೆ ಯಾವಾಗಲೂ ಹಾಗೆ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅವನು ಕೊಡೋದಕ್ಕೆ ಸಂಬಂಧಪಟ್ಟ ಕೇಸ್ ವರ್ಕರ್ ಅಪ್ಲಿಕೇಶನ್ ಕೊಟ್ಟರು ಕೂಡ ಅಡ್ರೆಸ್ ಅವನಿಗೆ ಮಾಡಾಗಿಲ್ಲ, ಯಾರಿಗೆ ಮಾಡಬೇಕದನ್ನ ಚೀಫಿಗೆ ಮಾಡಬೇಕಲ್ಲ, ಚೀಫಿಗೆ ಮಾಡಿದರೆ ಮಾತ್ರ ಆಫೀಸ್ ಕೆಲಸ ಆಗೋದು, ಏನೇ ಕೆಲಸ ಆಗಲಿ ಅದರೊಳಗೆ ಅಡ್ರೆಸ್ ಅವರಿಗೆ ಮಾಡಬೇಕು, ಇಲ್ಲದೆ ಹೋದರೆ ಅದು ಇನ್ವ್ಯಾಲಿಡ್. ಅದು ಇವ್ರಿಗೆ ಪವರ್ ಸಹ ಇಲ್ಲ, ಬೇರೆಯವ್ರಿಗೆ ಏನಿಲ್ಲ, ಅದು ತೊಗೊಳ್ಳೋ ಪವರು ಇಲ್ಲ, ಕೊಡೋ ಪವರು ಇಲ್ಲ. ಅದೇ ರೀತಿ ಎಲ್ಲದು ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ, ಪ್ರತಿಯೊಂದು ಆ ಬ್ಯಾನರ್ನೇ ನಡೀಬೇಕೆ ಹೊರತು ಚೇಂಜ್ ಮಾಡೋಂಗಿಲ್ಲ ಅದನ್ನು. ಅಸೂಚಿ ಅಸೂಚಿ ಎಂಬುದೇನದು, ಅಸೂಚಿ ಅಂದರೆ ಪಾಸ್ಟೆನ್ಸ್, ಅದು ಸೂಚಿಸಲ್ಪಟ್ಟಿತು ಅಂತ ಅರ್ಥ. ಅಸೂಚಿ ಏನ ಪ್ರಾದುರಭಾವಿ ಭೂಮಿ ವಲಯೇ ವ್ಯಸ್ತಾರಿ ಗೋಸಂತತಿ ಬಂದಿಲ್ಲ ಅಂತ ಆ ರೀತಿ ಪ್ರಯೋಗ ಅದು. ಅಸೂಚಿ ತದುಕ್ತಂ ಭಾಗವತೆ ಯಥಾ ತರೋರ್ಮೂಲ ನಿಷೇಚನೇನ ಐತಿ, ದೃಷ್ಟಾಂತ ಕೊಟ್ಟರು. ಯಥಾ ತರೋರ್ಮೂಲ ನಿಷೇಚನೇನ, ಒಂದು ವೃಕ್ಷಕ್ಕೆ ನೀರು ಹಾಕಬೇಕಾದ್ರೆ ಬುಡಕ್ಕೆ ಹಾಗೆ ಹಾಕ್ತಿರೋ ಹಾಗೆ ಬಿಡಿದ್ವಿ, ನಮಗೆ ಒಣಗಿರೋದು ರೆಂಬೆ, ನೀರು ಹಾಕೋದು ಬುಡಕ್ಕೆ, ಮತ್ತೆ ಯಾಕೆ ಅಲ್ಲಿಂದ ಎಂಬೆ ಕೊಟ್ಟರು ಉಪಯೋಗಿಲ್ಲ, ಮತ್ತೆ ಅಕಸ್ಮಾತ್ ರೆಂಬೆಗೆ ಹಾಕಿದೆ ಅಂತ ತಿಳ್ಕೊಳ್ಳಿ, ಅದು ರೀಚ್ ಆಗೋದೇ ಇಲ್ಲ, ಎಲ್ಲಿಗೆ ಹೋಗಿ ಬರಬೇಕದು ಅಲ್ಲಿಂದ ಬಂದರೆ ಬರೋದು, ಅಲ್ಲಿಂದ ಹೋದ್ರೆ ರೀಚ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ದೃಷ್ಟಾಂತ ದೇವರು ನಮ್ಮಲ್ಲೇ ದೃಷ್ಟಾಂತ ಇಟ್ಬಿಟ್ಟಿದ್ದಾರೆ. ತನ್ನ ಸರ್ವೋತ್ತಮ ಹೆಚ್ಚಿಂತನೆ ಮಾಡಬೇಕು ಅಂದರೆ ಇವತ್ತು ಹೊಟ್ಟೆ ನೋವಾಗಿದೆ, ಔಷಧಿ ಎಲ್ಲಿ ಕೊಡಬೇಕೀಗ, ಬಾಯಲ್ಲಿ ನುಂಗ್ತಾನೆ ಹೊಟ್ಟೆಗೆ ಹೋಗುತ್ತಾ ಔಷಧಿ, ಕಾಲು ನೋವಾಗಿದೆ ಮತ್ತು ಹೊಟ್ಟೆಗೆ ಹಾಕ್ಬೋದು, ಅಲ್ಲಿಂದ ಎಲ್ಲ ಸೆಂಟ್ರ್ ಅದು, ಅಲ್ಲಿಂದ ಏನಾಗ ಸಾಲ್ಟ್ ಔಟ್ ಮಾಡಿ ಎಲ್ಲಿ ಬೇಕಾದ್ರೆ ಕಳಿಸ್ಕೊಡುತ್ತೆ, ಮ್ಯಾಜಿಕ್ ದೇವ್ರು ಹಾಗಿಟ್ಟಿದ್ದಾರೆ. ಅದಕ್ಕೆ ತಾನೇ ಜಗತ್ತನ್ನು ಇಟ್ಕೊಂಡಿರೋದ್ರಿಂದ ಕೃಷ್ಣಾರ್ಪಣ ಅಂತ ಕೊಟ್ಟರೆ ಯಾರಿಗೆ ಕೊಡಬೇಕು ಅವ್ರಿಗೆ ರೀಚ್ ಆಗುತ್ತೆ. ಅಥ ತೀರ್ಥಧಾರಣ ಪ್ರಾಶನಾದೀನಿ ಸಂಕ್ಷೇಪ ಶಾಸ್ತ್ರತ್ವಾ ಅನುಕ್ತಾನ್ಯಪಿ ಗ್ರಾಹ್ಯಾಣಿ. ಇಲ್ಲಿ ಹಾಂ, ಇದು ತೀರ್ಥಪ್ರಸಾದ, ಇಲ್ಲಿ ಏನಿದೆ ಆಚಾರ್ಯ ಏನು ಹೇಳಿಲ್ಲ, ಅಲ್ಲಿ ಸುಮ್ಮನೆ ಪ್ರಶ್ನೆ ಮಾಡೋರಿಗೆ ದೇವ್ರ ಪೂಜೆ ಮುಗಿಸಿ ಅಂತ ಹೇಳಿಬಿಟ್ಟು ಮುಗಿಸಿಬಿಟ್ಟು ಭುಂಜೀತ ಹೃದ್ಗತ ವಿಶ್ವದೇವ ಬಲಿಂಚೇವ ಕುರ್ಯಾನ್ ನಿತ್ಯಂ ತದರ್ಪಣಂ ಹೇಳಿ ಭುಂಜೀತ ಹೃದ್ಗತಂ ವಿಷ್ಣು ಸ್ಮರಂತ ಅದ್ಗತ ಮಾನಸಃ, ದೇವ್ರ ಧ್ಯಾನ ಮಾಡ್ತಾ ಊಟ ಮಾಡಿ ಅಂತ ಹೇಳ್ಬಿಟ್ಟು ತೀರ್ಥ ತೊಗೊಳ್ಳಿ ಅಂತ ಹೇಳೇ ಇಲ್ಲ ಅಂತ ಕೇಳಿದ್ರೆ ಏನಿರ್ತಾರೆ, ಅದಕ್ಕೆ ಅಂಡರ್ಸ್ಟುಡ್. ಬಸ್ ಹತ್ತಿ ಬಸ್ ಹತ್ತಿ ಹೊರಡುತ್ತೆ ಟಿಕೆಟ್ ತೊಗೊಂಡು ಅಂತ ಅರ್ಥ, ಅದಕ್ಕೆ ನೀವು ಬೇಗ ತರ್ತ ಹೊರಟ್ಬಿಟ್ಟಿರೋ ಅಂತ ಕೇಳಾಗಿಲ್ಲ, ಟಿಕೆಟ್ ತೊಗೊಂಡೇ ಹೋಗ್ಬೇಕು, ಅದೆಲ್ಲ ಅಂಡರ್ಸ್ಟುಡ್. ಅತ ತೀರ್ಥಧಾರಣ ಪ್ರಾಶನಾದೀನಿ, ತೀರ್ಥಧಾರಣ ಅಂದರೆ ಪ್ರೋಕ್ಷಣೆ ಮಾಡ್ಕೊಡೋದು, ಪ್ರಾಶನ ಕುಡಿಯೋದು, ಅದು ಶಂಖತೀರ್ಥ, ಇದು ಈ ತೀರ್ಥ. ಸಂಕ್ಷೇಪ ಶಾಸ್ತ್ರ, ಸಂಕ್ಷೇಪ ಶಾಸ್ತ್ರದಲ್ಲಿ ಕೆಲವೊಂದು ಏನು ಮಾಡ್ತಾರೆ, ಕೆಲವೊಂದು ಹಾರಿಸೋದಿಲ್ಲ, ಅದನ್ನ ಹಿಡನ್ನಾಗಿ ಹೇಳ್ತಾರೆ, ಇದನ್ನು ಡೀಟೇಲಾಗಿ ಹೇಳ್ತಾರೆ ಅಷ್ಟೇ. ಉಕ್ತ ಅನುಕ್ತಾನ್ಯಪಿ ಗ್ರಾಹ್ಯಾಣಿ ಕೃಷ್ಣಾಮೃತ ಮಹಾರ್ಣವೇ, ನೀವೆಲ್ಲೋ ಹೇಳ್ತೀರಿ ಬಿಡಿ, ಮಾಡೋದಿಲ್ಲ ಆಚಾರ ಹೇಳಿಲ್ಲ, ಅದಕ್ಕೆ ಕೃಷ್ಣಾಮೃತ ಹೇಳಿಬಿಟ್ಟಿದ್ದಾರೆ, ಅದಕ್ಕೆ ಹೇಳಿಲ್ಲ. ಇನ್ನೊಂದು ಕಾರಣ ಇದೆ, ಉಕ್ತಂನೋ ವಕ್ತಿ ಭೂಯ, ಒಂದು ಕಡೆ ಹೇಳಿದ್ದೀನಿ ಒಂದು ಕಡೆ ಹೇಳೋದಿಲ್ಲ, ಅದರಿಂದ ಕೃಷ್ಣಾಮೃತ ಮಹಾರ್ಣದಲ್ಲಿ ಹೇಳಿರೋದ್ರಿಂದ ಇಲ್ಲಿ ಹೇಳಿಲ್ಲ. ಏನಂತ ಹೇಳ್ತಾರೆ ಅಲ್ಲಿ, ಸ್ನಾನೇ ಪಾದೋದಕಂ ವಿಷ್ಣೋ ಪಿಬನ್ ಶಿರಸಿ ಧಾರಯೇತ್ ಸರ್ವಪಾಪ ವಿನಿರ್ಮುಕ್ತೋ ವೈಷ್ಣವೀಂ ಸಿದ್ಧಿ ಮಾಪ್ನುಯಾತ್. ಪ್ರೋಕ್ಷಣೆ ಮಾಡೋದಕ್ಕಿಂತ ಮುಂಚೆ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳಿ, ಶಿರಸಿ ಧಾರಯೇತ್, ಆಮೇಲೆ ಅದರಿಂದ ಸರ್ವ ಪಾಪಗಳಿಂದ ಬಿಡುಗಡೆ ಹೊಂತಾನೆ. ವೈಷ್ಣವೀಂ ಸಿದ್ಧಿ ಮಾಪ್ನುಯಾತ್, ಮುಂದೆ ಯಾವುದಕ್ಕೆ ಕಾರಣ ಅದು, ಮೋಕ್ಷಕ್ಕೆ ಕಾರಣ. ಪ್ರಥಮಂ ಕಾಯಶುದ್ಧಾರ್ಥಂ ದ್ವಿತೀಯಂ ಧರ್ಮ ಸಾಧನಂ ತೃತೀಯಾನ್ ಮೋಕ್ಷ ಮಾಪ್ನೋತಿ ಏವಂ ತೀರ್ಥಂ ತ್ರಿಧಾ ಪಿಬೇತ್. ಆದ್ದರಿಂದ ಸಿದ್ಧಿ ಮಾಪ್ನುಯ, ವೈಷ್ಣವೀಂ ಸಿದ್ಧಿ ಅಂದರೆ ಮೋಕ್ಷ. ಪ್ರಶ್ನೆ ಮಾಡಿ ಒಂದು ಸಲ, ತೀರ್ಥನೇ ಅಲ್ಲ ಶಂಖತೀರ್ಥ, ಶಂಕ ಬ್ರಾಹ್ಮಣ ಅಂತ ಮಾಡಿರ್ತಾರಲ್ಲ ಅದನ್ನು ಪ್ರೋಕ್ಷಣೆ ಮಾಡ್ಕೋ, ಅದು ಪ್ರೋಕ್ಷಣ ತೀರ್ಥ, ಶಂಕ ತೀರ್ಥ ಅಂತ ಹೆಸರು ಅದಕ್ಕೆ.
ಹಾಂ
ಏನ ಏನ ಏನೇನು ಇಲ್ಲಿ ಪ್ರೋಕ್ಷಣೆ ಇಲ್ಲ, ಬೇಡ ಬಡಿ ಒಂದೇ ಸರ್ತೆ ಅಷ್ಟೆ, ರಾತ್ರಿ ಪ್ರೋಕ್ಷಣೆ ಇಲ್ಲ, ರಾತ್ರಿ ಬರೀ ತೀರ್ಥ ಪ್ರಾಸರ ಅಷ್ಟೆ. ಏನ ಹೌದೌದು, ಅದು ಬೇರೆ ಕಡೆ ತುಂಬ ಕಡೆ ಹೇಳಿದ್ರೆ ಹೇಳಲಿಲ್ಲ. ತೀರ್ಥದಲ್ಲಿ ಎರಡು ವಿಧ, ನಿರ್ಮಾಲ್ಯ ತೀರ್ಥ ಒಂದು, ಮಹಾತೀರ್ಥ ಒಂದು. ನಿರ್ಮಾಲ್ಯ ತೀರ್ಥ ಅಂದ್ರೆ ಎಷ್ಟು ಪುಣ್ಯ ಬರುತ್ತೆ? ದ್ವಾದಶಾಬ್ದ ಉಪವಾಸ ಫಲ, 12 ವರ್ಷ ಉಪವಾಸ ಮಾಡಿದಷ್ಟು ಪುಣ್ಯ ಬರುತ್ತೆ. ಉಪವಾಸ ವ್ರತ ಮಾಡಿದಷ್ಟು ಪುಣ್ಯ ನಿರ್ಮಾಲ ತೀರ್ಥ ಒಳಗೊಂಡು ಬರುತ್ತೆ. ನಿರ್ಮಾಲ ತೀರ್ಥಕ್ಕೆ ಹೇಳಿರೋದಲ್ಲ, ಮಹಾತೀರ್ಥಕ್ಕಲ್ಲ, ಮಹಾತೀರ್ಥಕ್ಕೆ ಇಲ್ಲಿ ಹೇಳಿದ. ನೇತ್ರೇ ಚ ತ್ರಿಪಿಬೇತ್ ಪಶ್ಚಾತ್ ತಾಪತ್ರಯ ನಿವಾರಣಂ ವಿಷ್ಣು ಪಾದೋದಕಂ ಪೂರ್ವಂ ಆಶಿಚ್ಯತು ಶಿರೋಮುಖೇ. ನೇತ್ರೇ ಚ, ತಲೆ ಮೇಲೆ ಹಾಕ್ಕೋಬೇಕು, ಕಣ್ಣಿಗೆ ಹಚ್ಕೋಬೇಕು, ಗೊತ್ತಾಯ್ತಾ, ಆಮೇಲೆ ತೀರ್ಥ ತಗೋಬೇಕು ಅಂತ ಹೇಳಿದ. ತಾಪತ್ರಯ ನಿವಾರಣಂ, ಈ ರೀತಿ ಮಾಡಿದರೆ ತಾಪತ್ರಯ ಪರಿಹಾರ, ಸಿದ್ಧಿ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ, ಇಷ್ಟಪ್ರಾಪ್ತಿ ಎರಡೂ ಆಗತ್ತೆ. ಇತಿ ಪಾದ್ಮೇ ತೀರ್ಥ, ಈ ತೀರ್ಥ ಅಂದರೆ ಏನು? ತೀಕಾರೋ ದೈತ್ಯನಾಶಾಯ, ಥಕಾರೋ ಮೋಕ್ಷ ಸಾಧನಂ, ಅಕ್ಷರದ್ವಯ ಸಂಯುಕ್ತಂ, ತೀರ್ಥನಾಮ ಸಹೋಚ್ಯತೆ. ತಿ ಮತ್ತು ಥ ಎರಡಿದೆ. ತಿ ಅಂದರೆ ದೈತ್ಯರ ನಾಶವಾಗ್ತಾರೆ, ಥ ಅಂದರೆ ಮೋಕ್ಷ ಸಿಗುತ್ತೆ, ಅದಕ್ಕೆ ತೀರ್ಥ ಅಂತ ಕರೀತಾರೆ. ಆಜನ್ಮಕೃತ ಪಾಪಾನಾಂ ಪ್ರಾಯಶ್ಚಿತ್ತಂ ಯದೀಚ್ಛಸಿ ಶಾಲಗ್ರಾಮ ಶಿಲಾವಾರಿ ಪಾಪಹಾರಿ ನಿಷೇವ್ಯತಾಂ. ಆಜನ್ಮಕೃತ ಪಾಪಾನಾಂ, ಹುಟ್ಟಿದಾಗಿನಿಂದ ಮಾಡಿರೋ ಪಾಪಗಳೆಲ್ಲ ಪ್ರಾಯಶ್ಚಿತ್ತಂ ಯದೀಚ್ಛಸಿ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಿದ್ದರೆ ಶಾಲಿಗ್ರಾಮ ಶಿಲಾವಾರಿ ಪಾಪಹಾರಿ ನಿಷೇವ್ಯತ, ಶಾಲಿಗ್ರಾಮ ತೀರ್ಥ ತೊಗೊಂಡ್ಬಿಡು, ಹುಟ್ಟಿದಾಗಿನಿಂದ ಮಾಡಿದ ಪಾಪ ಎಲ್ಲ ಹೋಗ್ಬಿಡುತ್ತೆ ಅಂತ
ಹೇಳ್ತಾರೆ.
ಮಾಡ್ಕೊಂಡು ಗೊತ್ತಾಗುತ್ತೆ, ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಆ ಜನ್ಮ ಅಂತ ಹೇಳಿದ್ರು. ಹಾಂ, ಎಷ್ಟ ಇವ್ ನೀವು ಅನುಸಂಧಾನ, ತೀರ್ಥ ಮಾಡಿದವ್ರ ಕೆಪಾಸಿಟಿ, ತೀರ್ಥದ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಪಾಪ ಹೋಗುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಸ್ತ್ರಂಚ ತ್ರಿಗುಣೀಕೃತ್ಯ, ತೀರ್ಥ ಹೇಗೆ ತಗೋಬೇಕು ಅಂದರೆ ವಸ್ತ್ರಂಚ ತ್ರಿಗುಣೀಕೃತ್ಯ ಪಾಣೋ ಪಾಣಿಂ ವಿನ್ಯಸೇತ್. ವಸ್ತ್ರನ ಮೂರು ಭಾಗ ಮಡಿಸ್ಬೇಕು ಚೆನ್ನಾಗಿ, ಅದನ್ನ ನೆಲದ ಮೇಲೆ ಬಾರದು ಹೀಗಿಟ್ಕೊಂಡು, ಆಮೇಲೆ ಅದ್ರ ಮೇಲೆ ಇಟ್ಕೋ, ಬಟ್ಟೆ ಇಟ್ಕೊಂಡು ಬಟ್ಟೆ ಮೇಲೆ ಕೈ ಇಟ್ಕೋಬೇಕು. ಪಾಣೋ ಪಾಣಿಂ ವಿನ್ಯಸೇತ್ ತಸ್ಮಿನ್ ತೀರ್ಥಂ ಪ್ರತಿಷ್ಠಾಪ್ಯ ತ್ರಿಪಿಬೇತ್ ಶಬ್ದ ವರ್ಜಿತ. ತಗೋಬೇಕಾದ್ರೆ ಶಬ್ದ ಮಾಡಿಕೊಡು, ತೀರ್ಥ ತೊಗೊಂಡಿದ್ದು ಗೊತ್ತಾಗಲಿ ಅಂತ ಜೋರಾಯಿತು ಕುಡಿಬಾರದು, ಶಬ್ದ ಬಿಡಬಾರದು. ಆದ್ಯಂ ಕಾಯಸ್ಯ ಶುದ್ಧ್ಯರ್ಥಂ, ಮೊದಲನೇ ತೀರ್ಥ ತಗೊಳ್ಳೋದು ಯಾತಕ್ಕೆ ಅಂದರೆ ದೇಹ ಶುದ್ಧಿ ಆಗಲಿಕ್ಕೆ, ಕಾಯ ದೇಹ. ದ್ವಿತೀಯಂ ಧರ್ಮ ಸಾಧನಂ, ಎರಡನೇದು ಮಾಡಿದ ಧರ್ಮ ಬುದ್ಧಿ ಜಾಸ್ತಿ ಆಗುತ್ತೆ. ತೃತೀಯಂ ಮೋಕ್ಷದಂ ಪ್ರೋಕ್ತಂ, ಮೂರನೇ ತೊಗೊಂಡ್ಬಿಟ್ರೆ ಏನಾಗುತ್ತಾಗ ಮೋಕ್ಷ ಸಿದ್ಧಿ ಆಗುತ್ತೆ. ನಮಗೆ ಮೂರು ಬೇಕಾದ್ದರಿಂದ ತೀರ್ಥಂ ತೀರ್ಥ ಏವಂ ತೀರ್ಥಂ ತ್ರಿಧಾಪಿ ಬೇ ಪರಮಾಣು ಸಮಂ ತೀರ್ಥಂ, ಇದು ಭಾರಿ ಇಂಪಾರ್ಟೆಂಟ್. ಪರಮಾಣು ಸಮಂ ತೀರ್ಥಂ ಯಶ್ಚ ಭೂಮೋ ವಿನಿಕ್ಷಿಪೇತ್ ಬ್ರಹ್ಮಹತ್ಯಾ ಸಮಂ ತಸ್ಯ ಪಾಪ ಮಾಹುರ್ಮನೀಷಿಣಃ. ಪರಮಾಣು ಸಮಂ ತೀರ್ಥಂ, ಅತಿ ಚಿಕ್ಕ ಹನಿ ಏನಾದ್ರೂ ತೀರ್ಥ ಕೆಳಗೆ ಬಿದ್ದರೆ ತೊಗೋಬೇಕಾದ್ರೆ ಏನಾಗ್ಕೊಡೋದು, ಕೆಳಗೆ ಬೀಳ್ಕೊಡೋದು, ಆ ರೀತಿ ತೊಗೋಬೇಕು. ಕೆಳಗೆ ಬಿದ್ದರೆ ಭೂಮವು ಮಿನಿಕ್ಷಿಪೇತ್, ಭೂಮಿಯಲ್ಲಾದ್ರೂ ಬಿಡಿಸ್ಕೊಂಡ್ರೆ ಬ್ರಹ್ಮಹತ್ಯಾ ಸಮಂ ತಸ್ಯ, ಬ್ರಹ್ಮಹತ್ಯಾ ಮಾಡಿದಷ್ಟು ಪಾಪ ಬರುತ್ತೆ. ಯಾಕೆ? ತಲೆ ಮೇಲೆ ಹಾಕೊಳ್ಳೋದನ್ನು ಕಾಲಿ ತೊಳೆದಾಗ ಆಗೋದಿಲ್ಲ, ಅದನ್ನು ಅನ್ಯಾಯ ಮಾಡಿದಾಗ ಆಗೋದ್ರಿಂದ ಅಷ್ಟು ಪಾಪ ಬರುತ್ತೆ. ಆದ್ದರಿಂದ ತೀರ್ಥ ಹೇಗೆ ತೊಗೋಬೇಕು? ಕೆಳಗೆ ಬೀಳಿಸ್ದಂತೆ ತೊಗೋಬೇಕು. ಇವ್ರು ಕೊಡಬೇಕಾದ್ರೂ ಹಾಗೆ ಕೊಡಬೇಕು, ಕೊಡಬೇಕಾದ್ರೂ ಬೀಳಿಸ್ಕೊಡೋದು, ತೊಗೋಬೇಕಾದ್ರೂ ಬೀಳಿಸ್ಕೊಡೋದು. ಆ ರೀತಿ ತೊಗೊಂಡ್ರೆ ತೀರ್ಥ ಪುಣ್ಯಕಾರವಾಗುತ್ತೋ, ಇಲ್ಲದೆ ಹೋದರೆ ಲಾಸ್ ಆಗುತ್ತೆ. ಇಲ್ಲಿ ಇಲ್ಲಿ ಉಳಿದು ಗಿಡಗಳಿಗೆಲ್ಲ ಹಾಕೋದು, ಗಿಡಗಳಿಗೆ ಅವು ಶ್ರೇಷ್ಠ, ತುಂಬ ಒಳ್ಳೆ ರೀತಿ ಚೆನ್ನಾಗಿ ಬೆಳೆಯುತ್ತೆ. ಬ್ರಹ್ಮಹತ್ಯಾ ಸಮಂ ತಸ್ಯ, ತುಂಬ ಜನ ಬಿಡಿಸೋದು ಹಾಗೆ ತೀರ್ಥ ಈಗ ಹಾಕ್ಕೊಂಡು ಇನ್ನೊಬ್ರು ತಲೆ ಮೇಲೆ ಬಿಡಿದ್ರು, ತಲೆ ಮೇಲೆ ಬಿಡೋದಿಲ್ಲ, ಇನ್ನೊರು ತಲೆ ಮೇಲೆ ಬಿದ್ದು ಅವರು ಬಯಲಿಗೆ ಆಗಿ ಸ್ನಾನಕ್ಕೆ ಹೋಗೋಕ್ಕಾಗ್ತದೆ ಅಷ್ಟೇ ಹೊರತು ಉಪಯೋಗಕ್ಕೆ ಬರೋದಿಲ್ಲ. ಅದೇ ಎಲ್ಲದೂ ಆಭಾಸ ಮಾಡ್ಕೊಂಡ್ಬಿಡುತ್ತೆ. ಆ ಶ್ರದ್ಧೆ ಪಾಯಿಂಟ್ ಏನಂದರೆ ಶ್ರದ್ಧೆ ಪ್ರೋಕ್ಷಣೆ ಮಾಡ್ಕೋ, ಸರಿಯಾಗಿ ತಲೆ ಮೇಲೆ ಬಿಡಬೇಕೆ ಹೊರತು ಎಲ್ಲೋ ಬಿಡಿದ್ರೆ ತಪ್ಪೇ, ತಲೆ ಮೇಲೆ ಬಿದ್ದು ಕೆಳ ಬಿದ್ದರೆ ತಪ್ಪಲ್ಲ. ಅದು ತೊಗೋಬೇಕಾದ್ರೆ ಹಾಗೇನೆ ತೊಗೋಬೇಕು, ಸರಿಯಾಗಿ ತೊಗೋಬೇಕೆ ಹೊರತು ಅದನ್ನು ಅಸಡ್ಡೆಯಿಂದ ತೊಗೊಂಡ್ರೆ ಕೆಳಬಿಡುತ್ತೆ. ತುಳಸಿ ಮಿಶ್ರಿತಂ ತೋಯಂ ಏಕಾದಶ್ಯಾಂ ಕದಾಚನ ನಗ್ರಾಹ್ಯಂ ವಿಷ್ಣು ಭಕ್ತೈಶ್ಚ ವ್ರತಂ ನತಶ್ಚೇಚ್ಛ ಪಾರ್ವತಿ. ಈಗ ಒಂದು ವಿಶೇಷಾಂಶವನ್ನು ತಗೊಂಡ್ರು ಏನು ಅಂದರೆ, ತುಳಸಿ ಮಿಶ್ರಿತಂ ತೀರ್ಥೋಯಂ ಏಕಾದಶ್ಯಾಂ ಕದಾಚನ. ಸಾಮಾನ್ಯವಾಗಿ ಪ್ರತಿಸರ್ತಿರ್ಥ ತುಳಸಿ ದಳ ಇದು ತೊಗೊಂಡ್ರೆ ಭಾರಿ ಶ್ರೇಷ್ಠ, ಪ್ರತಿ ತೀರ್ಥ ತಗೋಬೇಕಾದ್ರೂ ಕೂಡ ಪ್ರಥಮ ದ್ವಿತೀಯ ತೃತೀಯಕ್ಕೂ ಮೂರು ದಳ ತುಳಸಿ ಇರಬೇಕು, ಅದು ಶ್ರೇಷ್ಠ. ಅಕಸ್ಮಾತ್ ಆಗದೆ ಹೋದರೆ ಒಂದು ಸರ್ತಿ ಆದರೂ ಇರಬೇಕು ಅಂತ ಪದ್ಧತಿ ಅದು. ಈ ಒಂದು ಸರ್ತಿಗೆ ಬಂದಿರುತ್ತೆ ಸಾಮಾನ್ಯ. ಆದರೆ ಒಂದು ವಿಶೇಷ ಏನು ಅಂದರೆ ಏಕಾದಶಿ ದಿವಸ ಮಾತ್ರ ತುಳಸಿ ಸಮೇತ ತಗೋಬಾರದು. ತೊಗೊಂಡ್ರೆ ಏನಾಯ್ತು ಅಲ್ಲಿಗೆ ವ್ರತ ಹಾನಿಯಾಗುತ್ತೆ. ನಗ್ರಾಹ್ಯಂ ವಿಷ್ಣು ಭಕ್ತೇಶ್ಚ ವ್ರತಂ ನಶೇಚ್ಛ ಪಾರ್ವತಿ, ವ್ರತ ಹಾನಿಯಾಗಿಬಿಡುತ್ತೆ. ಅವತ್ತೇನಾದರೂ ತೊಗೊಳ್ಬೇಕು ಅನ್ನೋದನ್ನು ನೋಡಿ, ಇವೆಲ್ಲ ಅಪವಾದಗಳು, ಎಕ್ಸೆಪ್ಷನ್ಸ್ ಇವು. ಸುಮ್ಮನೆ ಮೆಕ್ಯಾನಿಕಲಿ ಓದ್ಕೊಂಡ್ಬಿಟ್ರೆ ಏನಾಗುತ್ತಾಗ, ಮೊದಲನೇದಾಗಿ ಏಕಾದಶಿ ಮೂರು ಸರ್ತಿನೇ ತೊಗೊಳ್ಬಾರ್ದು ಫಸ್ಟ್ ಅದು, ಎರಡನೇದಾಗಿ ತುಳಸಿ ಸಮೇತ ತೊಗೊಳ್ಬಾರ್ದು. ಇವೆಲ್ಲ ತಿಳ್ಕೊಂಡ್ರೆ ಸೂಕ್ಷ್ಮ ವಿಚಾರಗಳು. ಏಕಾದಶ್ಯಾಂ ನೈವೇದ್ಯ ನಿಷೇಧೋ ವರಹ, ಈ ಪ್ರಸಂಗ ಬಂತು ಅಂತ ಹೇಳ್ತಾರೆ. ಏಕಾದಶಿ ನೈವೇದ್ಯ ಮಾಡಬೇಕೋ ಬಿಡಬೇಕೋ ಅದು ನಾಳೆ ದಿವಸ. ಏಕಾದಶಿ ಏನು ವಿಷಯ ಅದು ತುಂಬ ಇದು ಡಿಸ್ಕಸ್ ಭಾರಿ ವಿಷಯ ಮಾಡ್ತಾರೆ. ನಾಳೆ ಬರುತ್ತಾ? ಬಂದು ಬರುತ್ತೆ ಬರುತ್ತೆ, ಇನ್ನು ಮುಗಿದಿಲ್ಲ ಅದನ್ನು. ಸರ್ವೆಯಿಂದ ಬರುತ್ತೆ ಬರುತ್ತೆ ಬರುತ್ತೆ, ಇವತ್ತು ಮಾತ್ರ ಬರುತ್ತೆ. ಯಾವಾಗಲೂ ಮಾಡ್ಬೋದು, ದೋಷ ಇಲ್ಲ.